ನಮಸ್ಕಾರ, ಇದು ಜಾಣ ಸುದ್ದಿ. ವಿಜ್ಞಾನ, ವಿಚಾರ, ವಿಸ್ಮಯಗಳನ್ನು ಕೇಳಿಸುವ ಧ್ವನಿಪತ್ರಿಕೆ. ಪ್ರತಿ ವಾರ ಹೊಸ ಜ್ಞಾನ. ಇದು ಸಂಚಿಕೆ 14, ಡಿಸೆಂಬರ್ 10, 2017. ಕಳೆದೆರಡು ತಿಂಗಳುಗಳಲ್ಲಿ ವಿವಿಧ ಶೋಧ ಪತ್ರಿಕೆಗಳಲ್ಲಿ ಪ್ರಕಟವಾಗಿರುವಂತಹ ಸಂಶೋಧನೆಗಳಲ್ಲಿ ಕೆಲವನ್ನು ಆಯ್ದು ಅವುಗಳ ಸಾರಾಂಶವನ್ನು ನಿಮಗೆ ಕೇಳಿಸಲಿದ್ದೇವೆ. ಇಂದಿನ ಸಂಚಿಕೆಯಲ್ಲಿ ನೀವು ಕೇಳಲಿದ್ದೀರಿ, ಬೂಸಿನ ಬೀಸಿಗೆ ಜಗ್ಗದ ಕಡಲೆಕಾಯಿ, ಆದಿಮಾನವೀಯರ ಕೆಲಸ, ಕೊಕ್ಕಿನಲ್ಲಿದೆ ಬಾತುಕೋಳಿಯ ಕೈ, ಹಾಗೂ ರೋಗ ಪತ್ತೆಗೊಂದು ಕಾಗದದ ಕಟ್ಟು. ಬೂಸಿನ ಬಲೆಗೆ ಬೀಳದ ಕಡಲೆಕಾಯಿ. ಸಂಜೆ ಕಾಫಿಯ ಜೊತೆಗೆ ಹಾಟ್ ಚಿಪ್ಸ್ ಅಂಗಡಿಯಿಂದ ತಂದ ಒಂದಿಷ್ಟು ಕುರುಕಲು ಕಡಲೆ ಬೀಜ ಮೆಲ್ಲುವುದು ಯಾರಿಗೆ ತಾನೇ ಇಷ್ಟ ಇಲ್ಲ. ಕಾಫಿಯ ಜೊತೆಗೆ ಕಡಲೆ ಬೀಜದ ಖಾರದ ರುಚಿ ಕೂಡ ಅಹಾ ಎನ್ನುವಂತಿರುತ್ತದೆ. ಇಂತಹ ಸೊಗಸಾದ ಅನುಭವವನ್ನು ಕೆಡಿಸಲು ಒಂದು ಕಹಿ ಕಡಲೆ ಬೀಜ ಇದ್ದರೆ ಸಾಕು ಅಲ್ಲವೇ? ಕಾಫಿ ಮತ್ತು ಕಡಲೆಯ ಮಜವನ್ನೆಲ್ಲ ಓಡಿಸಿಬಿಡುತ್ತದೆ. ಕಹಿ ಕಡಲೆ ಬೀಜಕ್ಕೆ ಕಾರಣ ನೆಲಗಡಲೆಗೆ ಹೊತ್ತಿಕೊಳ್ಳುವ ಆಸ್ಪರ್ಜಿಲ್ಲಸ್ ಎನ್ನುವ ಒಂದು ಬಗೆಯ ಬೂಸು. ಈಗ ಹೈದರಾಬಾದಿನಲ್ಲಿರುವ ಎಕ್ರಿಸಾಟ್ ಸಂಸ್ಥೆಯ ವಿಜ್ಞಾನಿಗಳು ಈ ಬೂಸಿನ ಬಲೆಗೆ ಬೀಳದ ಕಡಲೆ ತಳಿಯನ್ನು ರೂಪಿಸಿದ್ದಾರಂತೆ. ಈ ಸುದ್ದಿಯನ್ನು ಪ್ಲಾಂಟ್ ಬಯೋಟೆಕ್ನಾಲಜಿ ಜರ್ನಲ್ ಪತ್ರಿಕೆ ಇತ್ತೀಚೆಗೆ ವರದಿ ಮಾಡಿದೆ. ಆಸ್ಪರ್ಜಿಲ್ಲಸ್ ಬೂಸು ನೆಲದಲ್ಲಿ ಸಹಜವಾಗಿಯೇ ಸಮೃದ್ಧವಾಗಿ ಬೆಳೆಯುವಂತಹ ಒಂದು ಜೀವಿ. ಇನ್ನು ನೆಲದಡಿಯಲ್ಲಿಯೇ ಬೆಳೆಯುವ ನೆಲಗಡಲೆಯನ್ನು ಇದು ತಾಕದಿದ್ದೀತೆ. ಎಷ್ಟೇ ಜಾಗ್ರತೆ ವಹಿಸಿದರೂ ಈ ಸೋಂಕಿಲ್ಲದಂತೆ ನೆಲಗಡಲೆಯನ್ನು ಬೆಳೆಸುವುದು ಕಷ್ಟ. ಆಸ್ಪರ್ಜಿಲ್ಲಸಿನ ಸೋಂಕಷ್ಟೇ ಇದ್ದರೆ ಪರವಾಗಿರಲಿಲ್ಲ, ಆದರೆ ಈ ಬೂಸು ಅಫ್ಲಾಟಾಕ್ಸಿನ್ ಎನ್ನುವ ವಿಷವನ್ನೂ ಸುರಿಸುತ್ತದೆ. ಈ ವಿಷ ಕಹಿಯಷ್ಟೇ ಅಲ್ಲ, ಕ್ಯಾನ್ಸರ್ ಅನ್ನು ತರುತ್ತದೆ. ಇದೇ ಅಪಾಯ. ಹಾಗಿದ್ದರೆ ಈ ಬೂಸನ್ನು ದೂರವಿಡುವ ಉಪಾಯಗಳಿಲ್ಲವೇ ಎನ್ನಬೇಡಿ. ಇವೆ. ಈ ವಿಷವನ್ನು ಸುರಿಯದ ಆಸ್ಪರ್ಜಿಲ್ಲಸ್ ಹಾಗೂ ಅದೇ ಬಗೆಯ ಇತರೆ ಬೂಸುಗಳನ್ನು ನೆಲಕ್ಕೆ ಸುರಿಯಬಹುದು. ಇವು ವಿಷ ಸುರಿಯುವ ಬೂಸಿನ ಜೊತೆಗೆ ಸ್ಪರ್ಧಿಸಿ ಅದರ ಪ್ರಮಾಣವನ್ನು ಕಡಿಮೆ ಮಾಡುತ್ತವೆ, ಅಥವಾ ಬೂಸನ್ನು ಕೊಲ್ಲುವ ರಾಸಾಯನಿಕಗಳನ್ನೂ ಬಳಸಬಹುದು. ಇದು ಆಗದಿದ್ದರೆ ಕಡಲೆ ಬೀಜವನ್ನು ಹುರಿದೋ ಬೇಯಿಸಿಯೋ ಒಣಗಿಸಿಯೋ ತಿಂದರೆ ಬೂಸಿನ ವಿಷವನ್ನು ಅದರ ಪರಿಣಾಮವನ್ನು ಕುಗ್ಗಿಸಬಹುದು. ಆದರೂ ಹಸಿ ಬೀಜವನ್ನು ಬಳಸುವ ಎಣ್ಣೆಯಲ್ಲಿ, ಇತರೆ ಪದಾರ್ಥಗಳಲ್ಲಿ ಹಾಗೂ ಕಡಲೆ ಹಿಂಡಿಯಲ್ಲಿ ಈ ವಿಷ ಇದ್ದೇ ಇರುತ್ತದೆ. ಅಲ್ಲಿಂದ ಮತ್ತೆ ನಮ್ಮ ಒಡಲಿಗೆ ಕರಿದ ಪದಾರ್ಥಗಳ ಮೂಲಕವೋ ಹಸುವಿನ ಹಾಲಿನ ಮೂಲಕವೋ ಬಂದರೂ ಅಚ್ಚರಿಯಿಲ್ಲ. ಬೂಸನ್ನಷ್ಟೇ ದೂರವಿಡುವ ಕಡಲೆ ತಳಿ ಇದ್ದರೆ ಎಷ್ಟು ಚೆನ್ನ ಅಲ್ಲವೇ? ಈ ಯಾವ ಉಪಾಯಗಳೂ ಬೇಕಿಲ್ಲ. ಹೈದರಾಬಾದಿನ ಇಕ್ರಿಸಾಟ್ ಸಂಸ್ಥೆಯ ಪೂಜಾ ಭಟ್ನಾಗರ್ ತಮ್ಮ ಅಮೆರಿಕೆಯ ಸಹೋದ್ಯೋಗಿಗಳ ಜೊತೆಗೂಡಿ ಹೀಗೊಂದು ತಳಿಯನ್ನು ರೂಪಿಸಿದ್ದಾರೆ. ಇದಕ್ಕೆ ಇವರು ಕುಲಾಂತರಿ ತಂತ್ರಜ್ಞಾನವನ್ನು ಬಳಸಿದ್ದಾರೆ ಅನ್ನೋದು ವಿಶೇಷ. ಇವರು ಮಾಡಿರೋದು ಇಷ್ಟೇ. ಮೊದಲಿಗೆ ಬೂಸಿನ ಕಾಟವನ್ನು ತಡೆಯಲು ಕಡಲೆಯಲ್ಲಿಯೇ ಇರುವಂತಹ ರಕ್ಷಣಾ ವ್ಯವಸ್ಥೆ ಏನಿದೆ ಅದನ್ನ ಬಲಪಡಿಸಿದ್ದಾರೆ. ನೆಲಗಡಲೆ ಸಹಜವಾಗಿಯೇ ಬೂಸಿನ ಸೋಂಕನ್ನು ವಿರೋಧಿಸುವ ಕೆಲವು ರಾಸಾಯನಿಕಗಳನ್ನು ಸ್ರವಿಸುತ್ತದೆ. ಕುಲಾಂತರಿ ತಂತ್ರಜ್ಞಾನವನ್ನು ಬಳಸಿ ಈ ರಾಸಾಯನಿಕಗಳನ್ನು ಸೃಷ್ಟಿಸುವ ಜೀನುಗಳು ಇನ್ನಷ್ಟು ಕಾರ್ಯಪ್ರವೃತ್ತವಾಗುವಂತೆ ಇವರು ಮಾಡಿದ್ದಾರೆ. ಇದು ಬೂಸಿನ ಸೋಂಕನ್ನು ಕಡಿಮೆ ಮಾಡುತ್ತದೆ. ಏನೋಪ್ಪ, ಇಷ್ಟೆಲ್ಲ ಮಾಡಿದ ಮೇಲೂ ಬೂಸು ಸೋಂಕಿದರೆ ಎನ್ನುತ್ತೀರಾ? ಪೂಜಾ ಅವರ ತಂಡ ಅದಕ್ಕೂ ಒಂದು ಉಪಾಯ ಹೂಡಿದೆ. ಕುಲಾಂತರಿ ತಂತ್ರವನ್ನೇ ಬಳಸಿ ಕಡಲೆಕಾಯಿಯೇ ಆಸ್ಪರ್ಜಿಲ್ಲಸ್ ಅಫ್ಲಾಟಾಕ್ಸಿನ್ ತಯಾರಿಸಿದಂತೆ ತಡೆಯುವ ಉಪಾಯವನ್ನು ಮಾಡಿದೆ. ಈ ರಾಸಾಯನಿಕ ಅಫ್ಲಾಟಾಕ್ಸಿನ್ ತಯಾರಿಕೆಯಲ್ಲಿ ತೊಡಗಿಕೊಳ್ಳುವ ಬೂಸಿನ ಜೀನುಗಳನ್ನು ನಿಷ್ಕ್ರಿಯಗೊಳಿಸುತ್ತದೆ. ಈ ಜೀನ್ಗಳನ್ನು ಕಡಲೆಕಾಯಿಯಲ್ಲೇ ಜಾಗೃತಗೊಳಿಸಿದ್ದಾರೆ. ಇದರಿಂದಾಗಿ ಕಡಲೆಕಾಯಿಗೆ ಬೂಸು ತಾಗಿದರೂ ಅಫ್ಲಾಟಾಕ್ಸಿನ್ ಕೂಡುವುದಿಲ್ಲ. ಹೀಗೆ ಕುಲಾಂತರಿಸಿದ ಕಡಲೆ ಬೀಜಗಳನ್ನು ಪರೀಕ್ಷಿಸಿದಾಗ ಈ ರಾಸಾಯನಿಕಗಳ ತಯಾರಿಕೆ ಹೆಚ್ಚಾದಷ್ಟು ಬೀಜದಲ್ಲಿ ಅಫ್ಲಾಟಾಕ್ಸಿನ್ ಸಂಗ್ರಹ ಕುಗ್ಗಿರುವುದನ್ನು ಇವರು ಗಮನಿಸಿದ್ದಾರೆ. ಒಟ್ಟಾರೆ ಈ ತಂತ್ರದಿಂದ ಬೂಸನ್ನೂ ಬೊಗ್ಗು ಪಡೆಯಬಹುದು, ಅದರ ವಿಷವನ್ನು ತಡೆಗಟ್ಟಬಹುದು. ಹೀಗೆ ಒಂದು ಬೂಸನ್ನು ಬೊಗ್ಗು ಪಡೆಯುವ ನೆಲಗಡಲೆ ತಳಿ ಸಿದ್ಧವಾಗಿದೆ. ಈ ತಳಿಯು ಉಳಿದ ಕಡಲೆ ತಳಿಗಳ ಹಾಗೆಯೇ ಸಾಕಷ್ಟು ಇಳುವರಿ ಕೊಡುತ್ತದೆಯೋ ಇಲ್ಲವೋ ಗೊತ್ತಿಲ್ಲ. ಅದು ಗೊತ್ತಾಗುವವರೆಗೂ ಕಹಿ ಕಡಲೆ ಬೀಜ ಬಾಯಿಗೆ ಸಿಕ್ಕೇ ಸಿಗುತ್ತದೆ. ಚುಟುಕು ಚುರುಮುರಿ. ಅಯ್ಯೋ, ಏನ್ ಕಾಲ ಬಂತೋ, ನಾವೆಲ್ಲ ಮೂಳೆ ಮುರಿಯೋ ಹಾಗೆ ದುಡಿತಾ ಇದ್ದು, ಈಗಿನವ್ರು ನೋಡಿ ಬರೀ ಮೈಗಳರು. ಮನೆಯಲ್ಲಿ ಯಾರಾದರೂ ಹಿರಿಯರು ಇದ್ರೆ ಈ ಮಾತನ್ನು ಕೇಳೇ ಇರುತ್ತೀವಿ. ಅವರು ಹೀಗೆಂದಾಗ ಅದಕ್ಕೆ ಪುರಾವೆ ಏನು ಎಂದು ಯಾರಾದರೂ ಕೇಳಿದರೆ ಖಂಡಿತ ಅವರನ್ನ ತಲಹರಟೆ ಅಂತಲೋ ಅಹಂಕಾರಿ ಅಂತಲೋ, ದೊಡ್ಡವರನ್ನು ಹಾಗೆಲ್ಲ ಪ್ರಶ್ನೆ ಮಾಡಬಾರದು ಎಂದೆಲ್ಲ ಗದರಿಸಿ ಕಳಿಸಿರುತ್ತಾರೆ. ನಿಜ, ಬೆಳಗ್ಗೆ ಎದ್ದು ಮಕ್ಕಳನ್ನು ಶಾಲೆಗೆ ಕಳಿಸಿ ಬಸ್ಸು ಹಿಡಿದು ಕೂಲಿಗೋ ಉದ್ಯೋಗಕ್ಕೋ ಓಡುವ ತರಾತುರಿಯಲ್ಲಿ ಅವರನ್ನು ನಾವು ಈ ರೀತಿ ಪ್ರಶ್ನಿಸುವುದಿಲ್ಲ. ಆದರೆ ಒಳಗೊಳಗೆ ಅವರ ಕಾಲದಲ್ಲಿ ಇಷ್ಟೆಲ್ಲ ಓಡಾಟವಿತ್ತೆ, ಇರಲಿಲ್ಲವಲ್ಲ, ಜೀವನ ಬಹಳ ಆರಾಮವಾಗಿತ್ತು ಎಂದು ಖಂಡಿತ ಗೊಣಗಿರುತ್ತೀವಿ. ಆದರೆ ವಿಜ್ಞಾನಿಗಳು ಹಾಗಲ್ಲ, ಯಾವುದಕ್ಕೂ ಪುರಾವೆಯೇನು ಎಂದು ಕೇಳಿಯೇ ಬಿಡುತ್ತಾರೆ. ಅಲ್ಲ, ಅಜ್ಜಿಯರ ಕಾಲದಲ್ಲಿ ಅವರು ಮೂಳೆ ಮುರಿಯುವ ಹಾಗೆ ದುಡಿಯುತ್ತಿದ್ದರು ಅನ್ನುವುದಕ್ಕೆ ಅವರ ಮಾತಿನ ಹೊರತು ಬೇರೆ ಪುರಾವೆ ಇರಬಹುದೇ? 30-40 ವರ್ಷ ಹಿಂದಿನ ತಲೆಮಾರಿನ ಬಗ್ಗೆಯೇ ಇಷ್ಟೊಂದು ಅನುಮಾನ ಇರುವಾಗ ಸಾವಿರಾರು ವರ್ಷ ಹಿಂದೆ ಇದ್ದವರು ಮೈಗಳ್ಳರು, ಮೈಮುರಿದು ದುಡಿಯುತ್ತಿದ್ದವರು ಎನ್ನುವುದನ್ನು ತಿಳಿಯಲಾಲಿದೆ? ಯಾಕಾಗುವುದಿಲ್ಲ? ಖಂಡಿತ ಸಾಧ್ಯ ಎನ್ನುತ್ತದೆ ಸೈನ್ಸ್ ಅಡ್ವಾನ್ಸಸ್ ಪತ್ರಿಕೆಯಲ್ಲಿ ಮೊನ್ನೆ ಪ್ರಕಟವಾದ ಒಂದು ಸಂಶೋಧನೆ. 5,000 ವರ್ಷಗಳ ಹಿಂದೆ ಮಹಿಳೆಯರು ಇಂದಿನವರಿಗಿಂತಲೂ ಹೆಚ್ಚು ದೈಹಿಕ ಶ್ರಮವನ್ನು ಪಡುತ್ತಿದ್ದರು ಎಂದು ಈ ಸಂಶೋಧನೆ ಹೇಳುತ್ತದೆ. ಹೌದು, ಮಾನವನ ಚರಿತ್ರೆಯನ್ನು ಗಮನಿಸಿದರೆ ನಾಗರಿಕತೆ ಬೆಳೆದಂತೆ ಮಾನವನ ದೈಹಿಕ ಶ್ರಮವೂ ಕಡಿಮೆಯಾಗುತ್ತಾ ಬಂದಿದೆ. ಇದಕ್ಕೆ ಪುರಾವೆ ಮಾನವರ ಮೂಳೆಗಳಲ್ಲಿ ಸಿಗುತ್ತದೆ ಅಂತೆ. ಕೈಕಾಲುಗಳಿಗೆ ವ್ಯಾಯಾಮ ಸಿಕ್ಕಷ್ಟು ಅಲ್ಲಿನ ಮೂಳೆಗಳು ಗಟ್ಟಿಯಾಗುತ್ತವೆ ಅಲ್ಲವೇ? ಕೈಕಾಲಿನಲ್ಲಿರುವ ಯಾವ ಮೂಳೆಗಳು ಗಟ್ಟಿಯಾಗಿವೆ, ಯಾವುವು ತೆಳ್ಳಗಿವೆ ಎನ್ನುವುದು ಆ ಜನ ಯಾವ ರೀತಿಯ ಶ್ರಮವನ್ನು ಕೈಗೊಂಡಿದ್ದಿರಬಹುದು ಎಂದೂ ಸೂಚಿಸುತ್ತದೆ. ಉದಾಹರಣೆಗೆ, ಓಟಗಾರರ ತೊಡೆಮೂಳೆಗಳು ಗಟ್ಟಿಯಾಗಿರುತ್ತವೆ, ಕೂಲಿಗಾರರ ತೋಳು ಗಟ್ಟಿಯಾಗಿರುತ್ತದೆ. ಈ ಅಂಶಗಳನ್ನೇ ಆಧಾರವಾಗಿಟ್ಟುಕೊಂಡು ನಮ್ಮ ಪೂರ್ವಜರು ಎಂತಹ ಶ್ರಮಜೀವಿಗಳಾಗಿದ್ದರು ಎನ್ನುವುದನ್ನು ಊಹಿಸಬಹುದೇ? ಈ ಪ್ರಶ್ನೆಯನ್ನು ಇಂಗ್ಲೆಂಡಿನ ಕೇಂಬ್ರಿಡ್ಜ್ ವಿಶ್ವವಿದ್ಯಾನಿಲಯದ ಅಲಿಸನ್ ಮೆಕಿಂತೋಶ್ ಹಾಗೂ ಕೆನಡಾದಲ್ಲಿರುವ ಆಕೆಯ ಸಹೋದ್ಯೋಗಿಗಳು ಕೇಳಿದ್ದಾರೆ. ಉತ್ತರಕ್ಕಾಗಿ ಇವರೇನು ಮಾಡಿದ್ದಾರೆ? ಯುರೋಪಿನ ಮಹಿಳೆಯರು, ಪುರುಷರು ಹಾಗೂ 5,000 ವರ್ಷಗಳ ಹಿಂದೆ ಬದುಕಿದ್ದವರ ಮೂಳೆಗಳನ್ನು ಪರೀಕ್ಷಿಸಿದ್ದಾರೆ. ಈ ಮೂಳೆಗಳೆಷ್ಟು ಗಟ್ಟಿ ಎನ್ನುವುದನ್ನು ಪರೀಕ್ಷಿಸಿ ತನ್ಮೂಲಕ ತಮ್ಮ ಪ್ರಶ್ನೆಗೆ ಉತ್ತರ ಸಿಗಬಹುದೋ ಎಂದು ಪ್ರಯತ್ನಿಸಿದ್ದಾರೆ. ಇವರ ಸಂಶೋಧನೆಯ ಪ್ರಕಾರ 5,000 ವರ್ಷಗಳ ಹಿಂದೆ ಇದ್ದ ಮಹಿಳೆಯರಲ್ಲಿ ತೂಕ ಎತ್ತುವ ಕೈಕೆಲಸ ಮಾಡುವಂಥವರು ಹೆಚ್ಚಾಗಿದ್ದರಂತೆ. ಅಂದರೆ ಅವರು ಮೈಮುರಿದು ಕೆಲಸ ಮಾಡುತ್ತಿದ್ದರು, ಓಡಾಡುತ್ತಾ ಕಾಲಕಳೆಯುವ ಜೀವಿಗಳಾಗಿರಲಿಲ್ಲ ಎನ್ನುತ್ತಾರೆ ಇವರು. ಇದಕ್ಕೆ ತಕ್ಕುದಾಗಿ ಇಂದಿನ ಮಹಿಳೆಯರಲ್ಲಿ ಓಟಗಾರ್ತಿಯರ ತೊಡೆಮೂಳೆಯ ಲಕ್ಷಣಗಳು ಅವರ ತೊಡೆಮೂಳೆಗಳಲ್ಲಿ ಕಂಡುಬರುವುದಿಲ್ಲ, ಆದರೆ ಇಂದಿನ ಪುರುಷರ ತೊಡೆಮೂಳೆಗಳಂತೆ ಅವುಗಳ ಲಕ್ಷಣಗಳಿದ್ದುವು ಎನ್ನುತ್ತಾರೆ. ಅರ್ಥಾತ್ ಅಂದಿನ ಮಾನಿನಿಯರು ಇಂದಿನ ಪುರುಷರಷ್ಟೇ ಕೆಲಸ ಮಾಡುತ್ತಿದ್ದರು ಎನ್ನಬಹುದು. ಇಂದಿನ ಓಟಗಾರ್ತಿಯರು ಮಾಡುವ ವ್ಯಾಯಾಮಕ್ಕಿಂತಲೂ ಹೆಚ್ಚು ಶ್ರಮ ಬೇಡುವ ಕೆಲಸಗಳನ್ನು ಅಂದಿನ ಮಹಿಳೆಯರು ಮಾಡುತ್ತಿದ್ದರು ಎಂದು ಹೇಳಬಹುದು. 5,000 ವರ್ಷಗಳು ಎಂದರೆ ಹರಪ್ಪ ಮಹೇಂಜದಾರೋ ನಾಗರಿಕತೆ ಬರುವುದಕ್ಕೆ 1,000 ವರ್ಷಗಳಷ್ಟು ಹಿಂದೆ, ಹಾಗೂ ಮನುಷ್ಯರು ಕೃಷಿ ಮಾಡಲು ಆರಂಭಿಸಿ ಸುಮಾರು 5,000 ವರ್ಷಗಳು ಕಳೆದಂತಹ ಸಮಯ. ಕೃಷಿಕರಾದ ಕೂಡಲೇ ಆರಾಮವಾಗಿತ್ತು ಜೀವನ ಎಂದಲ್ಲ, ಆಗಲೂ ಶ್ರಮದ ಕೆಲಸಗಳನ್ನೇ ಮಾಡಬೇಕಾಗಿತ್ತು. ಪುರುಷರಿಗಿಂತಲೂ ಮಹಿಳೆಯರೇ ಹೆಚ್ಚಿನ ಶ್ರಮದ ಕೆಲಸಗಳನ್ನು ಮಾಡುತ್ತಿದ್ದರು ಎಂದು ಈ ಮೂಳೆಗಳು ತಿಳಿಸುತ್ತವೆ. ನಮ್ಮ ತೋಳ್ಬಳವೇನು ಕಡಿಮೆ ಇಲ್ಲ ಎಂದು ಮಹಿಳೆಯರು ಈಗ ತೋಳೇರಿಸಿ ನಿಲ್ಲಬಹುದು ಹೆಮ್ಮೆಯಿಂದ ಅಲ್ಲವೇ? ಕೊಕ್ಕಿನೊಳಗಿದೆ ಬಾತುಕೋಳಿಯ ಕೈ. ಬಾತುಕೋಳಿ ಕಮಲದೊಟ್ಟಿಗೆ ಕೆಸರಿನಲ್ಲಿ ವಾಸಿಸುವ ಹಕ್ಕಿ. ಇದರ ನಂಟ ಹಂಸವೂ ಅಷ್ಟೇ. ಈ ನೀರು ಹಕ್ಕಿಗಳು ಹಾಲನ್ನು ನೀರನ್ನು ಬೇರೆ ಬೇರೆ ಮಾಡುತ್ತವೆ ಎನ್ನುವ ಪ್ರತೀತಿ ಇದೆ. ಇದು ಎಷ್ಟರ ಮಟ್ಟಿಗೆ ನಿಜವೋ ಗೊತ್ತಿಲ್ಲ, ಆದರೆ ಒಂದಂತೂ ಸತ್ಯ, ಈ ಹಕ್ಕಿಗಳಿಗೆ ನೀರನ್ನು ಶೋಧಿಸದೆ ಸೋಸದೆ ವಿಧಿಯಿಲ್ಲ. ನೀರನ್ನು ಸೋಸಿಯಲ್ಲದೆ ಅವು ಆಹಾರ ಪಡೆಯುವುದು ಸಾಧ್ಯವೇ ಇಲ್ಲ. ಏಕೆಂದರೆ ಅವು ಬಾಳುವ ಕೆಸರಿನಲ್ಲಿ ಏನಿದೆಯೋ ಏನಿಲ್ಲವೋ ಕಣ್ಣಿಗಂತೂ ಗೊತ್ತಾಗುವುದಿಲ್ಲ. ಅದಕ್ಕೆ ಬಾತು ಹಂಸಗಳು ಕೆಸರನ್ನು ಕೆದಕಿ ಕೆದಕಿ ಕುಕ್ಕಿ ಆಹಾರ ಹುಡುಕುತ್ತವೆ. ಇವು ಕೆದಕಿ ಬೆದಕಿ ನೋಡುವುದು ನಾಯಿಗಳು ಮಾಡುವ ಹಾಗೆ ಆಹಾರವನ್ನು ಮೂಸುವುದಕ್ಕೋ ಅಥವಾ ನಮ್ಮ ನಿಮ್ಮ ಹಾಗೆ ತಟ್ಟಿ ಚುಚ್ಚಿ ಇದು ಆಹಾರ ಇದು ಅಲ್ಲ ಎಂದು ನಿರ್ಧರಿಸುತ್ತವೆಯೋ? ಈ ಪ್ರಶ್ನೆಗೆ ಉತ್ತರ ಹೇಳುವುದು ಸುಲಭ ಅಲ್ಲ. ಇವು ವಾಸನೆಯನ್ನು ಗ್ರಹಿಸಿ ಆಹಾರವನ್ನು ದೊರಕಿಸಿಕೊಳ್ಳುತ್ತವೆ ಅನ್ನೋಣ ಅಂದರೆ ಆಹಾರಕ್ಕಾಗಿ ಇವು ಮುಳುಗು ಹಾಕಬೇಕು, ಆಗ ಮೂಗಿನಲ್ಲಿ ನೀರು ತುಂಬಿಕೊಂಡಿರುತ್ತದೆಯೇ ಹೊರತು ವಾಸನೆಯಲ್ಲ. ಇನ್ನು ಇವುಗಳ ಕೊಕ್ಕು ನಮ್ಮ ಅಥವಾ ನಾಯಿಯ ಮೂಗಿನಂತೆಯೂ ಇಲ್ಲ. ಹೀಗಾಗಿ ಇವು ಬಹುಶಃ ಸ್ಪರ್ಶಜ್ಞಾನದಿಂದ ಅಂದರೆ ಆಹಾರವನ್ನು ಕುಕ್ಕಿ ಚುಚ್ಚಿ ಕಚ್ಚಿ ಹಿಸಿದು ಗುರುತಿಸಬಹುದು ಎಂದು ಊಹಿಸಬೇಕಷ್ಟೆ. ಹೀಗೆಂದು ಅಮೆರಿಕೆಯ ಯೇಲ್ ವಿಶ್ವವಿದ್ಯಾನಿಲಯದ ನರವಿಜ್ಞಾನಿ ಸ್ವೆತಾಸ್ಲಾವ್ ಬಾಗ್ರಿಯನ್ಸೆ ಮತ್ತು ಸಂಗಡಿಗರು ಗುರುತಿಸಿದ್ದಾರೆ. ಸ್ಪರ್ಶಜ್ಞಾನ ಅಂದರೆ ಮತ್ತೇನಲ್ಲ, ಅತಿ ಸೂಕ್ಷ್ಮ ಒತ್ತಡದ ಬಿಂದುಗಳನ್ನು ಗುರುತಿಸುವ ಸಾಮರ್ಥ್ಯ. ಮೂಗಿನಲ್ಲಿ ವಾಸನೆಯನ್ನು ಗ್ರಹಿಸುವ ನರಗಳಂತೆ, ನಾಲಗೆಯಲ್ಲಿ ರಾಸಾಯನಿಕದಿಂದ ಚುರುಕಾಗುವ ನರಗಳಂತೆಯೇ ಚರ್ಮದಲ್ಲಿಯೂ ಒತ್ತಡಗಳಿಗೆ ಸ್ಪಂದಿಸುವ ನರಗಳಿರುತ್ತವೆ. ಇಂತಹದೇ ನರಗಳು ಬಾತಿನ ಕೊಕ್ಕಿನೊಳಗೂ ಇವೆ ಎಂದು ಇವರು ಗುರುತಿಸಿದ್ದಾರೆ. ಅಷ್ಟೇ ಅಲ್ಲ, ಒತ್ತಡದಲ್ಲಿ ಒಂದಿಷ್ಟು ವ್ಯತ್ಯಾಸವಾದರೂ ಇವು ಅದಕ್ಕೆ ಪ್ರತಿಕ್ರಿಯಿಸುತ್ತವೆಯಂತೆ. ಬೇರೆ ಹಕ್ಕಿಗಳಲ್ಲಿಯೂ ಒತ್ತಡಕ್ಕೆ ಸ್ಪಂದಿಸುವ ನರಗಳು ಇವೆ, ಆದರೂ ಅವುಗಳಿಗೆ ಈ ಸೂಕ್ಷ್ಮತೆ ಇಲ್ಲ ಎಂದು ಇವರು ಗುರುತಿಸಿದ್ದಾರೆ. ಜೊತೆಗೆ ಈ ನರಗಳು ಬಹುದೀರ್ಘಕಾಲ ಸ್ಪಂದಿಸುತ್ತವೆಯಂತೆ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿರುವ ಇವರು ಈ ನರಗಳಲ್ಲಿರುವ ವಿಶೇಷ ರಿಸೆಪ್ಟಾರ್ಗಳನ್ನು ಗುರುತಿಸಿದ್ದಾರೆ. ಪೀಜೋ 2 ಎನ್ನುವ ಇವು ಒಂದು ಬಗೆಯ ರಾಸಾಯನಿಕಗಳು. ಒತ್ತಡ ಇದ್ದಾಗ ಇವು ಪ್ರತಿಕ್ರಿಯಿಸಿ ನರಕೋಶಗಳು ವಿದ್ಯುತ್ತನ್ನು ಉತ್ಪಾದಿಸುವಂತೆ ಮಾಡುತ್ತವೆ. ಪೀಜೋ 2 ರಿಸೆಪ್ಟಾರ್ಗಳನ್ನು ತೆಗೆದುಹಾಕಿಬಿಟ್ಟರೆ ಅಂತಹ ನರಕೋಶಗಳನ್ನು ಪ್ರತಿಕ್ರಿಯಿಸುವಂತೆ ಮಾಡಲು ಹೆಚ್ಚೆಚ್ಚು ಒತ್ತಡ ಬೇಕಾಗುತ್ತದೆಯಂತೆ. ಅರ್ಥಾತ್ ಈ ಒಂದು ರಿಸೆಪ್ಟಾರ್ನ ದೆಸೆಯಿಂದ ಬಾತು ಹಂಸಗಳು ಕೆಸರನ್ನು ಸೋಸಿ ಆಹಾರ ಹುಡುಕಿಕೊಳ್ಳಬಲ್ಲವು ಎನ್ನುವುದು ಇವರ ತೀರ್ಮಾನ. ಈ ಶೋಧದ ವಿವರಗಳನ್ನು PNAS ಪತ್ರಿಕೆ ಪ್ರಕಟಿಸಿದೆ. ರೋಗ ಪತ್ತೆಗೊಂದು ಕಾಗದದ ಕಟ್ಟು. ಹೌದು, ಒಂದಿಷ್ಟು ಕಾಗದದ ಚೂರುಗಳು, ಅಂಟು, ರೋಗ ಪತ್ತೆಗೆ ಬಳಸುವ ಕೆಲವು ರಾಸಾಯನಿಕಗಳು ಮತ್ತು ಅಂಗಡಿಗಳಲ್ಲಿ ಬಳಸುವ ಬಾರ್ಕೋಡ್ ಓದುವ ಸಾಧನವಿದ್ದರೆ 10 ಸೆಕೆಂಡಿನಲ್ಲಿ HIV ಸೋಂಕು ಇದೆಯೋ ಇಲ್ಲವೋ ಎಂದು ಪತ್ತೆ ಮಾಡಬಹುದಂತೆ. ಹೀಗೊಂದು ಸುದ್ದಿಯನ್ನು ನೀಡಿದೆ ಸೈನ್ಸ್ ಅಡ್ವಾನ್ಸಸ್ ಪತ್ರಿಕೆ. ತೆಳುವಾದ ದ್ರವ ಹೀರುವ ಕಾಗದವನ್ನೇ ಕಟ್ಟುಕಟ್ಟಿ ಹೀಗೊಂದು ಸಾಧನವನ್ನು ತಯಾರಿಸಬಹುದಂತೆ. ಈ ಮ್ಯಾಜಿಕ್ ಮಾಡಿದವರು ಚೀನಾದ ಬೈಜಿಂಗ್ ಎಂಜಿನಿಯರಿಂಗ್ ರಿಸರ್ಚ್ ಸೆಂಟರ್ನ ವಿಜ್ಞಾನಿ ವಿ ಚಾಂಗ್. ರೋಗಗಳು ಒಂದೊಂದಕ್ಕೂ ಒಂದೊಂದು ವಿಶಿಷ್ಟ ಲಕ್ಷಣ ಇದ್ದಲ್ಲಿ ರೋಗ ಪತ್ತೆ ಮಾಡುವುದು ಸುಲಭ. ಆದರೆ ಮಾರಕ ಎನ್ನಿಸುವಂತಹ ಡೆಂಗಿ, HIV, H1N1, ಮಿದುಳು ಜ್ವರ ಇವುಗಳೆಲ್ಲವೂ ಕೂಡ ಹೆಚ್ಚು ಕಡಿಮೆ ಸಾಮಾನ್ಯ ನೆಗಡಿಯ ಲಕ್ಷಣಗಳನ್ನೇ ತೋರಿಸುತ್ತವೆ. ಇದು ಮೊದಲನೇ ಸಮಸ್ಯೆ. ಹೀಗಾಗಿ ಪ್ರತಿಯೊಂದರ ರೋಗ ಪತ್ತೆಗೂ ಬೇರೆಯದೇ ಉಪಾಯಗಳು ಬೇಕು. ಇನ್ನು ದೇಹದಲ್ಲಿರುವ ರೋಗಾಣುಗಳನ್ನು, ಅವುಗಳ ಅವಶೇಷಗಳನ್ನು ಅಥವಾ ಅವು ಸ್ರವಿಸಿದ ವಿಷಯಗಳನ್ನು ಹುಡುಕಿ ರೋಗ ಪತ್ತೆ ಮಾಡಬಹುದು. ಆದರೆ ಇವೆಲ್ಲವೂ ಮಣಗಟ್ಟಲೇ ಇರುವುದಿಲ್ಲ. ಇದು ಎರಡನೇ ಸಮಸ್ಯೆ. ಅಂದರೆ ಬಣವಿಯಲ್ಲಿ ಸೂಜಿಯನ್ನು ಹುಡುಕಿದಂತೆ ಇವನ್ನು ಹುಡುಕಬೇಕಾಗುತ್ತದೆ. ಜೊತೆಗೆ ಒಂದೇ ಮಂತ್ರದಿಂದ ಎಲ್ಲ ರೋಗಗಳ ಪತ್ತೆಯೂ ಸಾಧ್ಯವಿಲ್ಲ. ಮತ್ತೊಂದು ಸಮಸ್ಯೆ ಎಂದರೆ ಕೆಲವು ರೋಗಾಣುಗಳು ಇವೆಯೋ ಇಲ್ಲವೋ ಎಂದು ತಿಳಿಯಬೇಕಾದರೆ ಅವನ್ನು ವಿಶೇಷ ಪರಿಸರದಲ್ಲಿಯೇ ಬೆಳೆಸಬೇಕು. ಇದಕ್ಕೆ ಹಲವು ದಿನಗಳೇ ಹಿಡಿಯಬಹುದು. 10 ಸೆಕೆಂಡಿನಲ್ಲಿ ಒಂದಲ್ಲ 16 ರೋಗಗಳ ರೋಗಾಣುಗಳನ್ನು ಅಥವಾ 16 ರಾಸಾಯನಿಕಗಳ ಇರವನ್ನು ಪತ್ತೆ ಹಚ್ಚುವುದಿದ್ದರೆ ಎಷ್ಟು ಚೆನ್ನ ಅಲ್ಲವೇ? ಚಾಂಗ್ ರೂಪಿಸಿರುವ ಕಾಗದದ ಕಟ್ಟು ಇದನ್ನು ಮಾಡುತ್ತದಂತೆ. ಚಾಂಗ್ ಇದನ್ನು ಸಾಧಿಸಿರುವುದು ಹೀಗೆ: ಕಾಗದದ ಪಟ್ಟಿಗಳನ್ನು ತೆಗೆದುಕೊಂಡು ಒಂದರ ಪಕ್ಕ ಒಂದನ್ನು ಇಟ್ಟು ಗೋಂದಿನಿಂದ ಅಂಟಿಸಿದ್ದಾರೆ. ಹೀಗೆ ಅಂಟಿಸುವಾಗ 2 ಬಣ್ಣದ ಕಾಗದಗಳನ್ನು ಬಳಸಿದ್ದಾರೆ. ಜೊತೆಗೆ ಕೆಲವು ಕಡೆ ಒಂದು ಹಾಳೆಯ ಬದಲಿಗೆ ಅದೇ ಬಣ್ಣದ 2-3 ಹಾಳೆಗಳನ್ನು ಕೂಡಿಸಿದ್ದಾರೆ. ಹೀಗೆ ಮಾಡಿದಾಗ ಪ್ಯಾಕೆಟ್ಗಳ ಮೇಲೆ ಇರುವ ಬಾರ್ ಕೋಡಿನಂತೆ ಕಾಣುವ ಪೇಪರ್ನ ಕಟ್ಟು ತಯಾರಾಗುತ್ತದೆ. ಬಾರ್ ಕೋಡಿನಲ್ಲಿ ದಪ್ಪ ಹಾಗೂ ತೆಳುಗೆರೆಗಳನ್ನು ಬಳಸುವ ನಿಯಮವನ್ನೇ ಇಲ್ಲಿಯೂ ಬಳಸಿರುವುದರಿಂದ ಇದು ಕೂಡ ಬಾರ್ ಕೋಡಿನಂತೆಯೇ ವರ್ತಿಸುತ್ತದೆ. ಮರವನ್ನು ಉಜ್ಜುಗೊರಳದಿಂದ ಉಜ್ಜಿ ತೆಳುವಾದ ಪಕಳೆಗಳನ್ನು ತೆಗೆಯುವ ಹಾಗೆಯೇ ಈ ಕಾಗದದ ಕಟ್ಟನ್ನು ಹರಿತವಾದ ಚಾಕುವಿನಿಂದ ಹೆರೆದು ತೆಳುವಾದ ಬಿಳಿ ಕೆಂಪು ಬಣ್ಣದ ಗೆರೆಗಳಿರುವ ತೆಳು ಪೊರೆಯಾಗಿ ಹರಿದು ಬಿಡಬಹುದು. ಇಂತಹ ಕಟ್ಟನ್ನು ತಯಾರಿಸುವಾಗ ಬಿಳಿ ಕಾಗದವನ್ನು ಕೆಲವೆಡೆ ವಿಶಿಷ್ಟ ರಾಸಾಯನಿಕಗಳನ್ನಷ್ಟೇ ಗುರುತಿಸುವ ದ್ರಾವಣದೊಳಗೆ ಅದ್ದಿ ಬಳಸಿದ್ದಾರೆ. ಅನಂತರ ಕಾಗದದ ಕಟ್ಟನ್ನು ಆ ರಾಸಾಯನಿಕರ ತಟ್ಟೆಯೊಳಗೆ ಅದ್ದಿದ್ದಾರೆ. ಈ ರಾಸಾಯನಿಕವನ್ನು ಹೀರಿಕೊಂಡಾಗ ಬಿಳಿ ಕಾಗದಗಳು ಕೆಂಪಾಗುತ್ತವೆ. ಅಂದರೆ ಇಷ್ಟೇ, ಒಂದೇ ಕಾಗದದ ಕಟ್ಟನ್ನು 2 ಭಾಗ ಮಾಡಿ ಒಂದನ್ನು ರಾಸಾಯನಿಕದಲ್ಲಿ ಅದ್ದುವುದು, ಮತ್ತೊಂದನ್ನು ಹಾಗೆಯೇ ಹೋಲಿಕೆಗೆ ಇಡುವುದು. ಅನಂತರ ಈ ಕಾಗದದ ಕಟ್ಟುಗಳ ಬದಿಗಳನ್ನು ಅಂಗಡಿಗಳಲ್ಲಿ ಬಳಸುವ ಸಾಮಾನ್ಯ ಬಾರ್ಕೋಡ್ ಸ್ಕ್ಯಾನರ್ ಯಂತ್ರ ಬಳಸಿ ಓದುವುದು. 2 ಹಾಳೆಗಳನ್ನು ಹೋಲಿಸಿದಾಗ ಎಲ್ಲೆಲ್ಲಿ ರಾಸಾಯನಿಕ ಕ್ರಿಯೆ ನಡೆದಿದೆ ಎನ್ನುವುದನ್ನು ಪತ್ತೆ ಮಾಡಬಹುದು. ಏಕೆಂದರೆ ಆ ಜಾಗಗಳೆಲ್ಲವೂ ಕೆಂಪಾಗಿರುತ್ತದೆ, ಹೋಲಿಕೆ ಮಾಡುವ ಸಾಮಾನ್ಯ ಕಟ್ಟಿನಲ್ಲಿ ಅವು ಬಿಳಿಯಾಗಿರುತ್ತವೆ. ಬಾರ್ಕೋಡಿನ ವಿವಿಧ ಗೆರೆಗಳಲ್ಲಿ ವಿವಿಧ ರಾಸಾಯನಿಕಗಳನ್ನು ಹಾಕಿದಾಗ ಒಮ್ಮೆಗೆ 16 ರಾಸಾಯನಿಕಗಳ ಇರವನ್ನು ಪತ್ತೆ ಮಾಡಬಹುದು. ಈ ಐಡಿಯಾ ಬಳಸಿ HIV, ಹೆಪಟೈಟಿಸ್ ಹಾಗೂ ಟ್ರೆಪನೋಮಾ ಪ್ಯಾಲಿಡಮ್ ಎನ್ನುವ ಜೀವಿಯ ಸೋಂಕು ಹತ್ತಿದವರ ರಕ್ತವನ್ನು ಇವರು ಪರಿಶೀಲಿಸಿದ್ದಾರೆ. ಇವರಲ್ಲಿ ಈ ಸೋಂಕು ಇರುವುದನ್ನು ಬಾರ್ಕೋಡು ಪತ್ತೆ ಮಾಡಿದೆ. ಇದೇ ತಂತ್ರವನ್ನು ಬಳಸಿ ಮಾದಕ ದ್ರವ್ಯಗಳನ್ನು ಬಳಸಿದವರ ರಕ್ತವನ್ನು ಆ ವಸ್ತುಗಳ ಇರುವಿಗಾಗಿ ಪರಿಶೀಲಿಸಬಹುದು. ಇದಕ್ಕೆ ಈ ಕಾಗದದ ಕಟ್ಟು ಇದ್ದರೆ ಸಾಕು. ಒಂದೇ ಬಾರ್ಕೋಡಿನಲ್ಲಿ ಹತ್ತಾರು ದ್ರವ್ಯಗಳಲ್ಲಿ ಯಾವ ಇದೆ ಎನ್ನುವುದನ್ನು ಪತ್ತೆ ಮಾಡುವಷ್ಟು ಈ ಬಾರ್ಕೋಡ್ ಸಮರ್ಥವಾಗಿದೆ ಎನ್ನುತ್ತಾರೆ ಚಾಂಗ್. ಅಂತೂ ಈ ಕಾಗದದ ಕಟ್ಟು ಜೇಬಲ್ಲಿ ಹಾಕ್ಕೊಂಡು ನಡೆದರೆ ಸಾಕು, ಜೇಬಿನೊಳಗೆ ಪ್ರಯೋಗಾಲಯ ಇದ್ದ ಹಾಗೆ ಅಲ್ಲವೇ? ಜಾಣ ನುಡಿ, ಡಿಸೆಂಬರ್ 10, 1684. ಈ ಜಗತ್ತಿನ ರಹಸ್ಯಗಳಲ್ಲಿ ಅತಿ ಪ್ರಮುಖವಾದದ್ದು ಬಯಲಾದ ದಿನ. ಆ ದಿನ ಬ್ರಿಟನ್ನಿನ ರಾಯಲ್ ಸೊಸೈಟಿಯ ಅಧ್ಯಕ್ಷನಾಗಿದ್ದ ಎಡ್ಮಂಡ್ ಹೇಲಿ ಸೊಸೈಟಿಯ ಸಭೆಯಲ್ಲಿ ಪ್ರಮುಖವಾದ ಒಂದು ಲೇಖನವನ್ನು ಓದಿ ಹೇಳಿದ. ಈ ಲೇಖನವನ್ನು ಬರೆದಿದ್ದು ಬೇರಾರು ಅಲ್ಲ, ಐಸಾಕ್ ನ್ಯೂಟನ್. ಲೇಖನದಲ್ಲಿ ಗುರುತ್ವಾಕರ್ಷಣೆಯ ನಿಯಮಗಳನ್ನು ಬಳಸಿ ಆ ಹಿಂದೆ ಯೋಹಾನ್ ಕೆಪ್ಲರ್ ಪ್ರತಿಪಾದಿಸಿದ್ದ ಸೂರ್ಯ ಹಾಗೂ ಗ್ರಹಗಳ ಚಲನೆಯ ನಿಯಮಗಳು ಎಷ್ಟು ಸತ್ಯ ಎಂದು ನ್ಯೂಟನ್ ಪ್ರತಿಪಾದಿಸಿದ್ದ. ಇದು ವಿಶ್ವವನ್ನು ನೋಡುವ ಜಗತ್ತಿನ ದೃಷ್ಟಿಕೋನವನ್ನೇ ಬದಲಿಸಿತು. ಅಷ್ಟೇ ಅಲ್ಲ, ಭೌತ ವಿಜ್ಞಾನದ ದಿಸೆಯನ್ನೇ ಪಲ್ಲಟಿಸಿತು. ಡಿಸೆಂಬರ್ 10 ವಿಜ್ಞಾನ ಜಗತ್ತಿನ ಮೇಲೆ ಅಚ್ಚಳಿಯದ ಪ್ರಭಾವ ಬೀರಿದ ಮತ್ತೊಬ್ಬ ವಿಜ್ಞಾನಿ ಮರಣಿಸಿದ ದಿನವೂ ಹೌದು. ವಿಜ್ಞಾನ ಜಗತ್ತಿನ ಮೇರು ಪ್ರಶಸ್ತಿ ಎಂದು ಹೆಸರಾದ ನೋಬೆಲ್ ಪ್ರಶಸ್ತಿಯ ಸ್ಥಾಪಕ, ಡೈನಾಮೈಟ್ ಸ್ಫೋಟಕವನ್ನು ಆವಿಷ್ಕರಿಸಿದ ಆಲ್ಫ್ರೆಡ್ ನೋಬೆಲ್ ಕೊನೆಯುಸಿರುಳಿದ್ದು 1896ನೇ ಇಸವಿ ಡಿಸೆಂಬರ್ 10ರಂದೇ. ಇದು ಈ ವಾರದ ಜಾಣಸುದ್ದಿ. ರಚನೆ ಮತ್ತು ಪ್ರಸ್ತುತಿ ಕೊಳ್ಳೇಗಾಲ ಶರ್ಮಾ. ಜಾಣಸುದ್ದಿ ಕುರಿತ ಸಂದೇಹ ಮತ್ತು ಸಲಹೆಗಳಿಗೆ ನೇರವಾಗಿ 9886640328 ಈ ನಂಬರಿಗೆ ವಾಟ್ಸಪ್ ಮಾಡಿ. ಇದು ನಿಮ್ಮದೇ ಪತ್ರಿಕೆ, ನೀವು ಉಚಿತವಾಗಿ ಯಾರ ಜೊತೆಗೆ ಬೇಕಿದ್ದರೂ ಶೇರ್ ಮಾಡಿಕೊಳ್ಳಬಹುದು.